ஆம் பிரசுப்தாம் சஞ்சீவயத்யகிலசக்திதரஸ்வதாம்னா அன்யாம்ஸ்த்யஹஸ்தசரணஸ்ரவணத்வதாதீன் ப்ராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபிச ஞானஸ்ஃபூர்த்திஹி சதா தஸ்மை ஹரயே குரவே நமஹ வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசது ஸ்ரீமத் ஆனந்த தீர்த்தேந்துர்நோ ஹ்ருதம் வரே யத்வச்சந்திரிகா ஸ்வாந்த சந்தாபம் வினிக்ருந்ததி சர்வோத்தமோ விஷ்ணுரதோ ரமா ச ப்ரஹ்மா ச வாயுஶ்ச ததீய பத்ன்யோ அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்தி சந்து. ஸ்ரீ குருப்பியோ நம. ஹரி ஓம். நாராயணாய பரிபூர்ண குணார்ணவாய விஸ்வோதயஸ்திதிலயோன்நியதி பிரதாய ஞானப்பிரதாய விபுதாசுர சௌக்கிய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமராசுரசித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பரம பவித்திரவாத ஸ்ரீமன் மகாபாரதத்தில் பாண்டவரெல்லாம் ஹேகே ஸ்ரீகிருஷ்ணனிந்த ரட்சிதராகி வனவாசவன்னு மாடுத்தா இருந்தார், அர்ஜுன ஸ்வர்கலோகத்தில் வாச மாடுத்தா இருந்தானே, ஹீகிதாக கிருஷ்ணர தரிசனம் மாடி வந்த பாண்டவரெல்ல பதிலில்லி நாராயண தேவர தரிசனவன்னு மாடி முந்தை கந்தவாதன பர்வத்தத மகாபதிரிக தரடி அல்லி வாச மாடுத்தா இருந்த சௌகந்திக புஷ்பகளு நால்காரு பந்து பலி பித்தாக திரௌபதிய அபேட்சையந்தே பீமசேன ஆ கந்தமாதனவன்னு ஹத்தி அல்லித்த குபேரனே சம்பந்தப்பட்ட சரோவரதல்லி இந்த சௌகந்திக புஷ்பகளன் தரலிக்கு ஏந்த ஹோக்தா இருந்தானே. ದಾರಿಯಲ್ಲಿ ಹನುಮಂತ ಭೀಮಸೇನರ ಸಮಾಗಮವಾಯಿತು. ಆಗ ಏನೇನು ನಡೀತು ಅಂತ ನಿನ್ನೆ ನೋಡಿದ್ದೇವೆ. ರಾಮಾಯಣದಲ್ಲಿ ರಾಮ ಪರಶುರಾಮರ ಸಮಾಗಮ, ಇಲ್ಲಿ ಹನುಮಂತ ಮತ್ತು ಭೀಮಸೇನರ ಸಮಾಗಮ. ರಾಮ ಪರಶುರಾಮರ ಸಮಾಗಮದಲ್ಲೂ ಜನ ತಪ್ಪು ತಿಳ್ಕೊಂಡ್ರು, ಇಲ್ಲೂ ತಪ್ಪು ತಿಳ್ಕೊಳ್ತಾ ಇದ್ದಾರೆ. ರಾಮ ಪರಶುರಾಮರ ಸಮಾಗಮದಲ್ಲಿ ರಾಮದೇವರು ಗೆದ್ದರು, ಪರಶುರಾಮದೇವರು ಸೋತರು. ಇಲ್ಲಿ ಹನುಮಂತ ಗೆದ್ದ, ಭೀಮಸೇನ ಸೋತ. ಈ ತಪ್ಪು ತಿಳುವಳಿಕೆ ಅನ್ನೋದು ನಿಜವಾಗಲೂ ಅತ್ಯಂತ ಅನರ್ಥಕರವಾದದ್ದು. ಆ ಹಿನ್ನೆಲೆ ಅರ್ಥ ಮಾಡಿಕೊಳ್ಬೇಕೇ ಹೊರತು ಅದನ್ನು ತಪ್ಪಾಗಿ ತಿಳಿಯೋದು ಅಂತ ಹೇಳಿದರೆ ನಾವು ದೇವರ ಬಗ್ಗೆನೇ ತಪ್ಪು ಕಲ್ಪನೆ ಹೊಂದಿದಂತೆ ಲೆಕ್ಕ. ಆ ರೀತಿ ತಪ್ಪು ಕಲ್ಪನೆಯಿಂದ ಎಂದು ಪುರುಷಾರ್ಥ ಸಿದ್ಧಿ ಆಗೋದಿಲ್ಲ, ಅನರ್ಥ ಪ್ರಾಪ್ತಿ ಮಾತ್ರ ಎಂಬುದೇ ಸಿದ್ಧಾಂತ. ಕೊನೆಗೆ ಅದಕ್ಕೆ ದೃಷ್ಟಾಂತಗಳು ಉಂಟು. ವಾಯುದೇವರು ಹೀಗೆ ಮಾಡಿದರು, ರಾಮ ಪರಶುರಾಮ ಹಾಗೆ ಮಾಡಿದರು, ರುಕ್ಮಿಣಿ ಸತ್ಯಭಾಮ ಹಾಗೆ ಮಾಡಿದ್ದಾರೆ, ಕೃಷ್ಣ ವೇದವ್ಯಾಸರು ಸೇರಿದಾಗ ಹಾಗೆ ಮಾಡ್ತಾರೆ. ಇವೆಲ್ಲ ನೋಡಿದರೆ ಅದು ಏನೋ ಆಕಸ್ಮಿಕವಾಗಿ ಏನೋ ಕಲ್ಪನೆ ಮಾಡಿ ಹೇಳಿದ್ದಲ್ಲ, ಅದೊಂದು ವಸ್ತುಸ್ಥಿತಿ ಅಂತ ಹೇಳೋದಕ್ಕೆ ಇದು ನಿದರ್ಶನ. ಕೊನೆಗೆ ಭೀಮಸೇನ ಹನುಮಂತ ನಾನಿನ್ನ ಬರ್ತೇನೆ ಮುಂದೆ ಹೋಗ್ತೇನೆ ಅಂತ ಹೇಳಿದಾಗ ಹನುಮಂತ ಒಂದು ವರವೈರೆ ಕೊಟ್ಟಂತೆ ಭೀಮಸೇನಿಗೆ. ಭೀಮಸೇನಿಗೆ ವರ ಇದು ಇನ್ನೊಂದು ಗೊಂದಲ ಹುಟ್ಟಿಸ್ತಕ್ಕಂಥ ಮಾತು. ಇಬ್ಬರು ಒಂದೇ ಆದರೆ ವರ ಯಾಕೆ ಕೊಡಬೇಕು? ಈ ಮಧ್ಯೆ ವರ ಆದರೆ ವಿಚಿತ್ರ ವರ ಅದು. ಆ ವರ ಏನಂತ ಕೇಳಿದರೆ ಭೀಮಸೇನ ತನಗೆ ಕೇಳಿಲ್ಲ ಅಂತ ಅರ್ಥ ಆಗತ್ತೆ. ಏನು ವರ ಅಂದರೆ, ಈ ಯುದ್ಧದ ಕಾಲದೊಳಗೆ ಅರ್ಜುನ ರಥದಲ್ಲಿ ಕೂತು ಹನುಮಂತ ತನ್ನ ಗರ್ಜನೆಗಳಿಂದನೇ ಶತ್ರು ಪರಾಭವ ಮಾಡಬೇಕು. ಇದು ಹನುಮಂತ ಕೊಟ್ಟ ವರ ಇದು. ನೋಡೋದಕ್ಕೆ ಭೀಮಸೇನ ತಾನು ವರ ಕೇಳಿದಾಗೆ. ಆ್ಯಕ್ಚುಲಿ ವರ ಯಾರಿಗೆ? ಅರ್ಜುನನಿಗೆ ವರ ಇದು, ಭೀಮಸೇನಿಗೆ ವರ ಅಲ್ಲ. ನಿಜವಾಗಲೂ ಕೂಡ ಭೀಮಸೇನ ಹನುಮಂತನಿಂದ ಉಪಯೋಗ ಪಡೀತಾ ಇದ್ದಾನೆ ಅಂತ ಆಗಿದ್ದಿದ್ರೆ ನನ್ನ ರಥದಲ್ಲಿ ಕೂತು ಗರ್ಜನೆ ಮಾಡೋ ಅಂತ ಹೇಳಬೇಕಾಗಿತ್ತು. ಹಾಗಲ್ಲ, ಅರ್ಜುನ್ ರಥದಲ್ಲಿ ಕೂತು ಗರ್ಜನೆ ಮಾಡು ಅಂತ ಹೇಳಿದರೆ ಪ್ರಯೋಜನ ಯಾರಿಗಿದ್ದರಿಂದ? ತನಗಲ್ಲ ಅಂದರೆ ಇಬ್ಬರು ಒಂದೇ ಅಂತ ಪ್ರೂವ್ ಆದಾಗಾಯ್ತ. ಮತ್ತು ಹನುಮಂತನ ಸಹಾಯ ತನಗೆ ಬೇಕಿಲ್ಲ ಅಂದ್ರೆ ಅರ್ಥ ಏನು? ತಾನೇ ಹನುಮಂತನಾದ್ದರಿಂದ ಬೇಕಿಲ್ಲ ಅಂತನೂ ಅರ್ಥ. ಅದಕ್ಕೆ ಕಪಿಧ್ವಜನಾಗಿದ್ದ ನಿಜವಾಗ್ಲೂ ಕೂಡ ಅಲ್ಲಿವರೆಗೂ ಅರ್ಜುನ ರಥದಲ್ಲಿ ಕಪಿಧ್ವಜ ಇತ್ತಷ್ಟೇ, ಒಂದು ಬ್ಯಾನರ್ ಅಷ್ಟೇ ಇದ್ದಿತ್ತು. ಆದರೆ ಹನುಮಂತ ಭೀಮಸೇಂದ್ರ ಸಮಾಗಮದ ಅನಂತರ ಅಲ್ಲಿ ಬರೀ ಬ್ಯಾನರ್ ಇಲ್ಲ, ಸಾಕ್ಷಾತ್ ಹನುಮಂತನೇ ಬಂದು ಕೂತ ಅಂತ ಹೇಳಿದ್ದಾರೆ. ಅಥ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ. ಕೃಷ್ಣನಿಗೂ ಹಾಗೆ, ಗರುಡ ಧ್ವಜ ಅಂದರೆ ಗರುಡನ ಚಿತ್ರ ಇರೋ ಧ್ವಜ ಅಲ್ಲ ಕೃಷ್ಣನ ರಥ, ಗರುಡನೇ ಕೂತಿರತಕ್ಕಂಥದ್ದು. ಇದು ವಿಶಿಷ್ಟವಾದದ್ದು. ಎರಡು ಪ್ರಸಂಗಗಳು. ಹನುಮಂತ ನೇರವಾಗಿ ಕೂತು, ಸಾಕ್ಷಾತ್ತಾಗಿ ಕೂತು ಅರ್ಜುನನಿಗೆ ಜಯ ಬರಲೇಬೇಕು ಆ ರೀತಿ ಮಾಡ್ತಕ್ಕಂಥ ವರವನ್ನು ಹನುಮಂತ ಕೊಟ್ಟು ಅಲ್ಲಿಂದ ಹೊರಟನಂತೆ. ಇದು ಸರಿಯಾಗಿ ಯೋಚನೆ ಮಾಡಿದಾಗ ವರ ಕೇಳಿದ್ದು ಹೌದು, ತಾನು ತನಗೋಸ್ಕರ ವರ ಅಲ್ಲ ಅಂತ ಹೇಳಿದ ತಕ್ಷಣ ಅದು ನಿಜವಾಗಲೂ ಅವರಿಬ್ಬರು ಒಂದೇ ಅಂತ ಹೇಳಿ ರುಜುವಾತು ಮಾಡತಕ್ಕಂಥದ್ದು. ನಿಜವಾಗಲೂ ಹನುಮಂತ ಬಲಾಢ್ಯನಾಗಿದ್ದು, ಭೀಮಸೇನ ಕಡಿಮೆಯವನಾಗಿದ್ದರೆ ನೇರವಾಗಿ ಭೀಮಸೇನ ತನಗೆ ಸಹಾಯ ಕೇಳ್ತಿದ್ದೇ ಹೊರತು ತನ್ನ ತಮ್ಮನಿಗೆ ಸಹಾಯ ಕೇಳ್ತಿರಲಿಲ್ಲ. ಸ್ವಲ್ಪ ವಿಚಾರ ಮಾಡಿದರೆ ಯಾವುದೇ ಒಂದು ಶಾಸ್ತ್ರ ಪ್ರಮೇಯ ಅಲ್ಲೇ ಸ್ವಲ್ಪ ಯೋಚನೆ ಮಾಡಿದಾಗ ಉತ್ತರ ಸಿಕ್ಬಿಡುತ್ತಾಗಲೇ, ಹೌದು ಹೇಳಿದ್ದು ಸರಿ ಅಂತ ಮನವರಿಕೆ ಆಗುತ್ತೆ. ಈ ದೃಷ್ಟಿಯಿಂದ ರಾಮ ಪರಶುರಾಮರ ಸಮಾಗಮದಲ್ಲೂ ರಾಮಾಯಣ ಸ್ಪಷ್ಟವಾಗಿ ಹೇಳಿದೆ, ರಾಮ ಸಾಕ್ಷಾತ್ ನಾರಾಯಣ. ಕೃಷ್ಣನ ನಾರಾಯಣ ದಶಾವತಾರಗಳಲ್ಲಿ ಒಂದು, ಪರಶುರಾಮನು ಸಾಕ್ಷಾತ್ ನಾರಾಯಣ. ಇಬ್ಬರು ಒಬ್ಬೇ ದೇವರ ಎರಡು ಅವತಾರವಾದಾಗ ಸೋಲು ಗೆಲುವಿನ ಪ್ರಶ್ನೆ ಎಲ್ಲಿ ಬರುತ್ತಾಗ? ಸಾಧ್ಯವೇ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ನಡೆದ ವಿಷಯ ವಸ್ತುಸ್ಥಿತಿ ಏನಬೋದನ್ನು ತಿಳ್ಕೊಳ್ಳೋದಕ್ಕೆ ನಿನ್ನೆ ಹೇಳಿದಂತೆ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ, ಜ್ಞಾನಿಗಳಾದ ದೇವತೆಗಳಿಗೆಲ್ಲ ಆ ರೀತಿಯಾದ ಒಂದು ನಟನೆಯಿಂದ ಭಾರಿ ಸಂತೋಷ ಉಂಟಾಗ್ತಾ ಇತ್ತು, ಲೋಕ ಶಿಕ್ಷಣ ಉಂಟಾಗ್ತಾ ಇತ್ತು. ಅಸುರರಿಗೆಲ್ಲ ವಾಯುದೇವ ರೂಪರೂಪಗಳಲ್ಲಿ ಭೇದ ಅಂತಕ್ಕಂಥ ತಪ್ಪು ಕಲ್ಪನೆ ಬಂದು ಅವರಿಗೆ ಅನರ್ಥಕ್ಕೆ ಕಾರಣವಾಗ್ತಿತ್ತು. ಇದು ವಿಶೇಷ. ಇದು ಯಾವಾಗಲೂ ಅಷ್ಟೇ. ಈ ರೀತಿ ಯಾಕೆ ಶಾಸ್ತ್ರವನ್ನು ಮಾಡ್ತಾರೆ, ಯಾಕೆ ಆ ರೀತಿ ರಹಸ್ಯವಾಗಿ ಹೇಳ್ತಾರೆ ಅಂತ ಕೇಳಿದರೆ, ಶಾಸ್ತ್ರ ಒಂದು ನಿಧಿ ಅಂತ ಕರೆದಿದ್ದಾರೆ. ನಿಧಿಯನ್ನು ರಕ್ಷಣೆ ಮಾಡೋದು ಮನುಷ್ಯನ ಕರ್ತವ್ಯ. ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣ ಪಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಅದು ನಿಧಿ. ಅದು ದೇವರ ವಿಚಾರ ಅಂದರೆ ಭಾರಿ ದೇವರ ಮಹಾಲಕ್ಷ್ಮಿಯನ್ನು ಭಾಗ್ಯದ ನಿಧಿ ಅಂತ ಕರೆದಿದ್ದಾರೆ. ಅಂಥ ಲಕ್ಷ್ಮಿಗೆ ನಿಧಿ ನಾರಾಯಣ. ಅವನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ಒಳ್ಳೆ ಅರ್ಹತೆ ಬೇಕಲ್ಲ, ದೇವರು ಮುಟ್ಲಕ್ಕೆ ಅರ್ಹತೆ ಬೇಕಲ್ಲ, ಆಟೈತೆ. ದೇವರು ಮುಟ್ಲಕ್ಕೆ ಶುದ್ಧನಾಗಿರ್ಬೇಕಲ್ಲ. ಅಲ್ಲಿ ಶೂಸ್ ಬಿಚ್ಚು ಬಂದು ದೇವರು ಮುಟ್ಟಿದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ ನೋಡೋಣ. ಎಷ್ಟು ದಿನ ಹಾಗೆ ಮಾಡ್ತಾರೆ, ಪುಸ್ತಕ ಹಾಗೆ ಮುಟ್ತಾರಲ್ಲ, ದೇವರು ಮುಟ್ಟಿದಾಗ ಲೆಕ್ಕ ಆ ರೀತಿಯಲ್ಲಿ. ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಮಾಡಿದ್ರು, ನಿರ್ಬಂಧ ಹಾಕಿದ್ರು. ನಮಗೆಲ್ಲ ಏನನ್ಸುತ್ತೆ, ಏನು ಮಹಾ ಇರುತ್ತೆ ಅದರಲ್ಲಿ ತಿಳ್ಕೊಂಡಿರ್ತಾನೆ, ಮುಟ್ಟಿದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡಿರ್ತೀರಲ್ಲ. ಕರೆಂಟ್ ಮುಟ್ಟಿ ಗೊತ್ತಾಗುತ್ತೆ, ಮುಟ್ಟಿದ ಮಾತ್ರಕ್ಕೆ ಮೊಗಿ ಬಿಡುತ್ತೆ, ಪ್ರಾಣನೇ ಹೋಗುತ್ತೆ, ಬರೀ ಅದು ಇದು ಅಲ್ಲ. ಮುಟ್ಟಿದ್ರೆ ಅನರ್ಥವಾಗುತ್ತೆ ಅಂತ ಹೇಳೋದು ಗುರುತದು ಒಂದು. ಇದು ಕಣ್ಣಿಗೆ ಕಾಣುತ್ತೆ, ನಿಧಾನವಾಗಿ ಗೊತ್ತಾಗುತ್ತೆ ಅಷ್ಟೇನೆ. ಎಷ್ಟೋ ಕೆಲಸಗಳು ಆಗ ಗೊತ್ತಾಗೋದು ಬೇರೆ, ಆಮೇಲೆ ಗೊತ್ತಾಗೋದು ಬೇರೆ. ಜನಕ್ಕೆ ಅದು ಅರ್ಥವಾಗದೇ ಒನ್ ಸೈಡೆಡ್ ಯೋಚನೆ ಮಾಡ್ತಾರೆ, ಇದರಲ್ಲಿ ಏನು ಇಲ್ಲ, ಎಲ್ಲ ಫೂಲಿಷ್ಟಸ್ ಅಂತ ಹೇಳತಕ್ಕಂಥ ಒಂದು ಭ್ರಮೆ ಬೆಳೆಸ್ಕೊಂಡು ಬಿಡ್ತಾನೆ. ಆ ಒಬ್ಬನಂತ ಮಾತು ಕೇಳಿ ಸಾವಿರ ಜನ ಅದನ್ನೇ ತಪ್ಪು ತಪ್ಪ ಫಾಲೋ ಮಾಡ್ತಾ ಇರ್ತಾರೆ. ಆದ್ದರಿಂದನೇ ಯಾವುದೇ ಒಂದು ಪ್ರಸಂಗವನ್ನು ಮೇಲ್ನೋಟದಲ್ಲಿ ಕಾಣೋದು ಬೇರೆ, ಒಡಗಿನ ಅರ್ಥವನ್ನು ತಿಳಿಯೋದು ಬೇರೆ. ಈ ಪ್ರಸಂಗದಲ್ಲಿ ಇಷ್ಟೆಲ್ಲ ನಡೀತು ಅನ್ನೋ ವಿಮರ್ಶೆಯನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋದನ್ನು ಮರಿಬಾರದು. ಅಷ್ಟು ಮಾಡಿ ಹನುಮಂತ ಅಲ್ಲಿಂದ ಹೊರಟ. ಭೀಮಸೇನ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆ ಗಂಧಮಾದನ ಪರ್ವತವನ್ನು ಏರಿದ್ದರಲ್ಲಿ ನಿನ್ನೆ ನೋಡಿದಂತೆ ಅಲ್ಲೂ ಕೂಡ ವಿಚಿತ್ರ ಪ್ರಾಣಿಗಳು ಎಲ್ಲ ಇದ್ದಿದ್ದೇನೆ, ಅವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇದ್ದಿತ್ತು. ಆಗಲೇ ಅಲ್ಲಿ ಸಿಂಹ ಆನೆಗಳು ಮೊದಲಾದವು ಬಂದರೆ ಹನುಮಂತನ ಈ ಕಾಲೆತ್ತಿಡೋ ರಭಸಕ್ಕೆ ಅವು ಹಾರಿಕೊಂಡು ಹೋಗ್ತಿದ್ವಂತ, ಹಾಗೇನೆ ಆನೆ ಸಿಂಹಗಳು ಹಾರ್ತಿದ್ವು ಅಂತ. ಎಷ್ಟು ಶಕ್ತಿ ಇರಬೇಕು ಯೋಚನೆ ಮಾಡಿ, ಒಂಥರ ಜೋರಾಗಿ ಕಾಲೆತ್ತಿಟ್ಬಿಟ್ಟ ಅಂತ ಹೇಳಿದರೆ ಅಷ್ಟು ವೇಗ. ಸ್ವತಃ ವಾಯುದೇವರಾದ್ದರಿಂದ ಅದು ನ್ಯಾಚುರಲ್, ಅದು ಉರುಳುಳು ಬೀಳ್ತಾ ಇದ್ವಂತೆ. ಇದು ನಂಬೇಕಂತ ಯಾರಿಗೆ ಕೇಳಲಿಕ್ಕೆ ಹೋಗಬೇಡಿ. ಜೋರಾಗಿ ಗಾಳಿ ಬೀಸಿದಾಗ ಎಷ್ಟು ಮರ ಬಿದ್ದಿರುತ್ತೆ ಲೆಕ್ಕ ಹಾಕಿ. ಆ ಈ ಗಾಳಿ ಬೀಸಿದ್ರೆ ಅಷ್ಟು ಮರ ಬೀಳೋದಾದರೆ ಡೈರೆಕ್ಟ್ ಭೀಮಸೇನ ಕಾಲಿಟ್ಟ ಎತ್ತಿದರೆ ಎಷ್ಟು ವೇಗ ಬರಬೇಕು ಆ ವೇಗದೊಳಗೆ. ಆ ಜೋರಾಗಿ ಕೈ ಹೀಗಂದ್ರೆ ಸೊಳ್ಳೆಗಳು ಹಾರುತ್ತಲ್ಲ ಆ ಟೈಪ್, ಅದು ಹುಲಿ ಸಿಂಹಗಳೆಲ್ಲ ಸೊಳ್ಳೆಗಳಂತ ಹರತಾ ಇದ್ವಂತೆ. ಹಾರಿ ಎಷ್ಟು ಒಂದಕ್ಕೊಂದು ಬತ್ತಾಕಿ ಸತ್ತು ಬಿಡ್ತಿದ್ವಂತ. ಜೊತೆಗೆ ಹರಿಗಳಾ ಹರಿಗಳಿಂ ಕರಿಗಳಾ ಕರಿಗಳಿಂ ತರಿದ ವೀರನಿಗೆ ಸುರ ನರರು ಸರಿಯೇ. ಈ ಭಾಗ ಬಂದಿರೋದು ಅಲ್ಲಿ ಹರಿಗಳು ಅಂತ ಹೇಳಿದರೆ ಸಿಂಹಗಳು, ಕರಿಗಳು ಅಂತ ಹೇಳಿದರೆ ಆನೆಗಳು. ಹರಿಗಳ ಹರಿಗಳಿಂ ಕರಿಗಳ ಕರಿಗಳಿಂ ತರಿದ ವೀರನಿಗೆ ಸುರ ನರರು ಸರಿಯೇ. ಆ ರೀತಿ ಭೀಮಸೇನ ಅವನು ಸಂಹಾರ ಮಾಡ್ತಾನೆ ಹೋಗ್ತಿದ್ದಂತೆ. ಆಗ ಮತ್ತೊಂದು ಪ್ರಶ್ನೆ, ಕೆಲವು ಬುದ್ಧಿವಂತ ಪ್ರಶ್ನೆ ಕೇಳೇ ಬಿಡ್ತಾರೆ, ಇದೋ ಥರ ಪ್ರಾಣಿ ಹತ್ಯೆ ಆಗಲಿಲ್ಲ ಅಂತ ಮತ್ತೊಂದು ಪ್ರಶ್ನೆ. ತಾನು ಓಡಾಡ ರಭಸಕ್ಕೆ ಸಾಮಾನ್ಯವಾಗಿ ಇರುವೆಗಿರುವೆ ಪ್ರಾಣಿ ಸತ್ರನೇ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಹುಲಿ ಸಿಂಹಗಳನ್ನು ಭೀಮಸೇನ ಆ ರೀತಿ ಆನೆಗಳನ್ನು ಕೊಲ್ತಾ ಇದ್ದರೆ ಪಾಪ ಬರಲಿಲ್ಲವೆ ಅಂತ ಕೇಳಿದರೆ, ಆ ನಿಜವಾದ ಆನೆಗಳಲ್ಲ ಅವೆಲ್ಲ ಕೂಡ ಮೃತ್ತನ್ ದೈತ್ಯಾನ್ ಸಿಂಹ ಶಾರ್ದೂಲ ರೂಪಾನ್ ಅಂತ ಹೇಳಿದ್ದಾರೆ. ಭೀಮಸೇನನ ಕಾರ್ಯಕ್ಕೆ ವಿಘ್ನ ಮಾಡಲಿಕ್ಕೋಸ್ಕರವಾಗಿ ರಾಕ್ಷಸರುಗಳು ಆ ರೀತಿಯಲ್ಲಿ ಬರ್ತಿದ್ರಂತೆ. ನೇರವಾಗಿ ಬರಲಿಕ್ಕೆ ಧೈರ್ಯ ಇಲ್ಲ, ಆದ್ದರಿಂದ ಆ ವೇಷದಲ್ಲಿ ಬಂದು ಇರ್ತಾರಂತೆ. ಇದೇನು ಆಚಾರ ಬದಲಿ ಹೋಗಬೇಕಾದ್ರೆ ಒಬ್ಬ ರಾಕ್ಷಸ ಹುಲಿ ವೇಷದಲ್ಲಿ ಸತ್ಯತೀರ್ಥನ ಮೇಲೆ ಬೀಳೋ ಕತೆ ನಾವು ಕೇಳಿದ್ದೇವೆ. ದೈತ್ಯ ಶಕ್ತಿಗಳೆಲ್ಲ ಯಾವುದೋ ರೂಪದಲ್ಲಿ ವಾಸ ಮಾಡ್ತಾ ಇರುತ್ತೆ. ಅಂತಹ ಒಂದು ಮಹಾಪಾತಕವನ್ನು ಮಾಡ್ತಕ್ಕಂಥ ಜನಗಳನ್ನು ಮಾತ್ರ ಹಿಂಸೆಯನ್ನು ಕೊಲ್ತಿದ್ದೆ ಹೊರತು ಬರೀ ಪ್ರಾಣಿಗಳನ್ನು ಎಂದೂ ಹಿಂಸೆ ಮಾಡ್ತಿರಲಿಲ್ಲ. ಅದು ಒಂದು ದೊಡ್ಡವರ ಲಕ್ಷಣ ಕೂಡ ಹೌದು. ಎಲ್ಲಿ ಯಾರಿಗೆ ತೊಂದರೆ ಮಾಡಿದರೂ ಆ ವ್ಯಕ್ತಿಯ ಯೋಗ್ಯತೆಗೆ ಸ್ವಲ್ಪ ಪೆಟ್ಟು ಬಿದ್ದಾಗೆ ಲೆಕ್ಕ. ಈ ಊರಲ್ಲಿ ಮೋಸ ಮಾಡಿದ್ರೆ ಬೇರೆ ಊರಲ್ಲಿ ಮೋಸ ಮಾಡ್ತಾರೆ ಅಂದ್ರೆ ಆಗೋ ಹಾಗೆ, ಮೋಸ ಎಲ್ಲಿ ಮಾಡಿದ್ರು ಮೋಸ ಹೇಗೋ ಅಲ್ಲಿ ಅವರಿಗೆ ಮೋಸ ಮಾಡಿದ್ರೆ ಇವರಿಗೆ ಮೋಸ ಮಾಡ್ತಾನೆ ಅಂತ ಹೇಳಿದ್ರು ಹಾಗೆ. ಮೋಸ ಅನ್ನೋದೇ ಕೆಟ್ಟ ಗುಣ ಅದು ಒಂದು, ಹಿಂಸೆ ಅನ್ನೋದೇ ಕೆಟ್ಟದ್ದು. ಹಿಂಸೆನ ಅಂತ ಕೆಟ್ಟ ಹಿಂಸೆ ಮಾಡಲೇ ಇಲ್ಲ. ಆದರೆ ಅಯೋಗ್ಯರನ್ನ ಹಿಂಸಿಸೋದು ಸರ್ಕಾರನೇ ಮಾಡುತ್ತೆ, ಅಯೋಗ್ಯರಿಗೆ ಮಾನದಂಡನೆ ಇತ್ಯಾದಿ ಕೊಡುತ್ತಾದ್ರಿಂದ ಭೀಮಸೇನ ಸ್ವತಃ ಯುವರಾಜ ಆತನ ಶಿಕ್ಷೆ ಮಾಡೋ ಹಕ್ಕಿದೆ, ಶಿಕ್ಷಿಸ್ತಾ ಇದ್ದಾನೆ. ಮುಂದೆ ಹಾಗೆ ಹೊರಟು ಗಂಧಮಾದನ ಪರ್ವತದ ಮೇಲೆ ಇದ್ದ ಸರೋವರದ ಬಳಿ ಹೋದಾಗ ಅಲ್ಲಿ ಲಕ್ಷಗಟ್ಟಲೆ ಜನ ಕಾಯ್ತಾ ಇದ್ದಾರೆ. ಅದು ಚಿನ್ನದ ಹೂವುಗಳು ಅಂದ್ರೆ ಲೆಕ್ಕ ಹಾಕಿ ನೋಡಿ, ಎಷ್ಟು ಜನ ಸೆಕ್ಯೂರಿಟಿ ಎಷ್ಟು ಏರ್ಪಾಟು ಮಾಡಿರ್ಬೇಕು ಅದಕ್ಕೆ. ಚಿನ್ನದ ಬರೀ ಹೂವುಗಳನ್ನು ಕದಿಯೋ ಜನಗಳು ಬೇಕು, ಬೆಳೆ ಪೂಜೆವತಿ ಹೂವು ಇರೋದ್ರಲ್ಲಿ ಹಾರಿಸಿಬಿಟ್ಟಿರ್ತಾರೆ, ಬೆಳೆಯೋನಿವನು ಹಾರಿಸೋದು ಯಾರೋ ಒಬ್ರು. ಐದು ನಾಲ್ಕು ಗಂಟೆಗೆ 5 ಗಂಟೆ ಕದಿಲೇ ಕೇಳ್ತಾರೆ, ಇದು ಆಶ್ಚರ್ಯ. ದೇವರ ಸ್ಮರಣೆ ಮಾಡಲಿಕ್ಕೆ ಕೇಳಬಾರದೆ, ಬೇಗ ಎದ್ದು ಕದ್ಕೊಂಡ್ರೆ ಮತ್ತೆ ಮನೆಗೆ ಬಿಡೋದು. ಈ ಸಂಪತ್ತಿಗೆ ಯಾಕೆ ಪೂಜೆ ಮಾಡಬೇಕು? ಚೌರ್ಯಾ ಲಬ್ಧಾನಿ ಯಾನೀಚ, ಕಳ್ಳತನದ ವಸ್ತುಗಳಿಂದ ಪೂಜೆ ಮಾಡಿದರೆ ದೇವರು ಪುಣ್ಯ ಕೊಡೋದಿಲ್ಲ ಅಂತ ಹೇಳುತ್ತಾರೆ. ದೇವರೆಂದು ಹೂವಿಲ್ಲದ ಪೂಜೆ ಮಾಡಿ ಏನು ತಪ್ಪಲ್ಲ, ಆದರೆ ಹೂ ಬೇಕು ಅಂದ್ರೆ ಮನೆಯಲ್ಲೇ ಬೆಳೆಯಿರಿ ಅಂತ ಹೇಳುತ್ತಾರೆ. ಜೈತೀರ್ಥರು ಬರೀತಾರೆ, ಮನೆಯಲ್ಲಿ ಸಾರಾಮ ವನಜಾನ್ಯಪಿ, ನಿಮ್ಮ ತೋಟದಲ್ಲೇ ಬೆಳೀರಿ, ಇಲ್ಲ ಕಾಡಿಗೆ ಹೋಗಿ ತಗೊಂಡು ಬನ್ನಿ. ಕಾಡಿಗೆ ಹೋಗಿ ತಗೊಂಡು ಬರೋದೊಂದು, ತನ್ನ ಮನೆಯಲ್ಲಿ ಬೆಳೆಯೋದೊಂದು. ಗಂಡುಲ್ಲ ತಮ್ಮ ಏನು ಬೆಳೀತಾನೆ, 20-30 ಸೈಟ್ನೊಳಗೆ ಏನು ಬೆಳೆಯಲು ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ತಾನೆ, ಕಾಡಿಗತ್ತು ಬೆಂಗಳೂರು ಕಾಡೇ ಸಿಗೋದಿಲ್ಲ ಸುತ್ತ ಹೋದರೆ. ಅದಕ್ಕೇನು ಮಾಡ್ತಾರೆ, ಕದಿಯೋ ಅಭ್ಯಾಸ ಮಾಡ್ತಾನೆ, ಮಾಡಬೇಡಿ ಅದನ್ನು. ಸಾಧ್ಯವಾದಷ್ಟು ಮನಸ್ಸಲ್ಲಿ ಚಿಂತನೆ ಮಾಡಿ, ಕೊನೆ ಪಕ್ಷ ಓಂ ನಮೋ ನಾರಾಯಣ ಪುಷ್ಪಾಣಿ ಸಾಕು ದೇವರಿಗೆ, ಮನಸ್ಸಲ್ಲಿ ಮಾಡಿದ್ರು ತಗೊಂಡ್ಬಿಡ್ತಾನಂತೆ. ಕದಿಯೋದಕ್ಕಿಂತ ಕೋಟಿ ಪಾಲಿ ವಾಸಿ ಅದು, ಅದು ಮನಸ್ಸಲ್ಲೇ ಮಾಡಿಕೊಂಡು ಭಾರಿ ಪುಣ್ಯ ಕೊಡ್ತಾರಂತೆ. ಇನ್ನು ಅಹಿಂಸಾ ಮೊದಲಾದ 8 ಭಾವ ಪುಷ್ಪಗಳಿವೆ, ಮನಸ್ಸಿನಲ್ಲೇನೆ ಯಾರಿಗೂ ಹಿಂಸೆ ಮಾಡೋದಿಲ್ಲ. ದೇವರಿಗೆ ಒಂದು ಹೂ ಹಾಕಿದ ಲೆಕ್ಕ ಅಂತ, ಯಾರಿಗೂ ಇನ್ನು ಕಳ್ಳತನ ಮಾಡೋದಿಲ್ಲ, ದೇವ್ರಿಗೆ ಹೂ ಹಾಕಿದ ಲೆಕ್ಕ ಅದು ಅಂತ. ಅದಕ್ಕೆ ಸುಮನಸ್ ಅಂತ ಹೆಸರು, ಹೂವುಗಳಿಗೆ ಸುಮನಸ್. ಮನಸ್ಸಲ್ಲಿ ಒಳ್ಳೆ ಸಂಕಲ್ಪ ಮಾಡಿದರೆ ಅದೇ ಒಂದು ಹೂವಾಗುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಅವು ಕರಿಯೋ ಜನಗಳು ಎಲ್ಲ ಸಾಮಾನ್ಯ ಹೂವನ್ನೇ ಕರಿಯೋ ಜನಗಳು ಚಿನ್ನದ ಹೂವನ್ನು ಬಿಡ್ತಾರಾ? ಅದಕ್ಕೆ ಲಕ್ಷ ಜನ ರಾಕ್ಷಸರನ್ನು ಕಾವಲಿಟ್ಟಿದ್ದಂಥವು, ಲಕ್ಷ ಜನ ರಾಕ್ಷಸರನ್ನು ಕಾಯ್ತಾ ಇದ್ದಾರೆ. ಸರೋವರದ ಏರಿಯಾ ಎಷ್ಟಿರಬೇಕು, ಅಷ್ಟು ಜನ ಕಾಯ್ಬೇಕಾದ್ರೆ ಆ ಹೂವುಗಳ ಕ್ವಾಲಿಟಿ ಹೇಗಿರಬೇಕು ಎಲ್ಲ ಊಹಿಸ್ಬೋದು. ಅವರೆಲ್ಲ ಭೀಮಸೇನಲ್ಲಿ ಹೋಗ್ತಿರ್ಲಿಕ್ಕೇನೆ ಅವರೆಲ್ಲ ಯಥಾಪ್ರಕಾರ ತಯಾರಾಗಿದ್ದಾರೆ. ಭೀಮಸೇನ ಹೇಳುತ್ತಾನೆ, ಸೀದಾ ಒಳ ನುಗ್ಗೇ ಬಿಟ್ಟು ಸರೋವರ ಹೊರಟೇ ಬಿಡ್ತಾನೆ ಭೀಮಸೇನ, ಅಷ್ಟು ಜನಗಳು ಏನು ಅಡ್ಡಿ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಹೇಳಿದರಂತೆ ಏನು ವಿಷಯ ಅಂತ ಕೇಳುತ್ತಾರೆ. ಈಗೋ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಮೊದಲು ಕೇಳಿ, ನಾನು ಹೀಗೆ ಬಂದಿದ್ದೇನೆ, ನನಗೆ ಹೂವುಗಳು ಬೇಕಿದೆ, ತೊಗೊಂಡು ಹೋಗ್ತಾ ಇದ್ದೇನೆ, ನಾನು ಹೂಗಳನ್ನ ತೊಗೊಂಡು ಹೋಗ್ತಾ ಇದ್ದೇನೆ. ಸುಮ್ಮನೆ ಇದ್ದರೆ ನೀವು ಸುರಕ್ಷಿತ, ನನಗೇನು ಯೋಚನೆ ಇಲ್ಲ, ಯುದ್ಧ ಮಾಡಿದರೆ ಹೊಡೆ ತೊಗೊಂಡೋಗಲು ಗೊತ್ತಿದೆ ಅಂತ ಭೀಮಸೇನ ಹೇಳುತ್ತಾರೆ. ಆಗ ಅವರೆಲ್ಲ ಕೇಳಿದರೆ, ಈ ರೀತಿ ಹೇಳ್ಬೋದಾ ಅಂತ ಯಾರು ಕೇಳಬೇಕು, ಇರಿ ಗುಂಡಾಗಿರಿ ಯಾರೇ ಆಗಲಿಲ್ಲ ಅಂತ ಕೇಳಿದರೆ, ಇದು ರಾಜರ ಧರ್ಮ, ಇದು ಸರ್ಕಾರ ರಿಕ್ವೆಸ್ಟ್ ಮಾಡ್ಕೊಡೋದಿಲ್ಲ, ತಾನು ಸೇರಿದ್ದನ್ನ ಆರ್ಡರ್ ಹೊಡಿಸ್ತಗೊಳ್ಳುತ್ತೆ ಹೊರತು ಸರ್ಕಾರಕ್ಕೊಂದೇ ಆರ್ಡರ್ ಮಾಡೋ ಹಕ್ಕಿರೋದು. ಅದು ವಿಶ್ವವನ್ನೇ ಗೆದ್ದ ಸಮ್ರಾಟರವರು, ಬರೀ ಯಾವುದೋ ಒಂದು ಸಣ್ಣ ಪುಟ್ಟ ಇದಕ್ಕೆ ಸರ್ಕಾರ ಅಲ್ಲ, ಅವರು ವಿಶ್ವವನ್ನೇ ಗೆದ್ದ ಸಮ್ರಾಟರಾದ್ದರಿಂದ ಇದನ್ನಾಗಲೇ ಭೀಮಸೇನ ಗೆದ್ದಾಗಿದೆ, ಮರಿಬಾರದಿಂದನ ಎಲ್ಲೋ ಗುಂಡಾಗಿರಿ ಮಾಡಿ ಭೀಮಸೇನೆ ಮಾಡೋಕ್ಕೆ ಹೊರಟಿಲ್ಲ. ಅದು ಯಾವುದೋ ತನ್ನ ಸ್ಟೇಟ್ನ ಇನ್ನೊಬ್ಬ ಸ್ಟೇಟ್ನ ಹೋಗಿ ಗಲಾಟೆ ಮಾಡೋಕ್ಕೆ ಹೊರಟಿಲ್ಲ, ಇಡೀ ವಿಶ್ವವನ್ನು ಗೆದ್ದಿದ್ದಾರೆ. ಆ ಹಿಮಾಲಯ ಪರ್ವತ ಪ್ರಾಂತ ಎಲ್ಲ ದೇವತೆಗಳನ್ನೂ ಕೂಡ ಗೆದ್ದು ರಾಸುಯಾಗವನ್ನು ಮಾಡಿದ್ದು ಪಾಂಡವರು. ಆದ್ದರಿಂದ ಅವರದ್ದೇ ಸೇರಿ ಅವರಿಗೆ ಸೇರಿದ್ದದು, ಒಂದೀಗ ಅವರಿಗೆ ಸೇರಿದ್ರಾದ್ದರಿಂದ ನಂದು ನಾನು ತಗೊಳ್ತಾ ಇದ್ದೇನೆ ಅಷ್ಟೇ, ನೀವು ಸುಮ್ಮನೆ ಇದ್ದರೆ ಸರಿ, ಇಲ್ಲದ ಹೋದರೆ ನಾನು ತಗೊಂಡೋಗ್ಲಿ ನಾನು ಬರುತ್ತೆ ಅಂತ ಭೀಮಸೇನ ಹೇಳಿದ್ದೇನೆ ಅಂತ. ಆಗ ಅವ್ರು ಹೇಳ್ತಾರೆ, ಭೀಮಸೇನ ಒಂದು ಕೆಲಸ ಮಾಡು, ನೀನು ತೊಗೊಂಡು ಹೋಗ್ಲಿಕ್ಕೆ ಹೋಗಬೇಡ, ಬೇಕಾದ್ರೆ ತೊಗೊಂಡೋಗು, ನಮ್ಮನ್ನು ಕೇಳೋ ಕೊಟ್ಟು ಬಿಡ್ತೇವೆ ಅಂತ ಹೇಳಿದರು. ನಮ್ಮನ್ನು ಕೇಳೋ ಕೊಟ್ಟು ಬಿಡ್ತೇವೆ, ಇದು ಒಂದು ಕೊನೆಯ ಸತ್ಯ, ಕೇಳೋದ್ರ ಕೊಡಿ, ಇನ್ನೇನು ಬೇರೆ ವ್ಯವಸ್ಥೆ ಆಗಲಿಲ್ಲ, ಆದ್ದರಿಂದ ರಿಕ್ವೆಸ್ಟ್ ಮಾಡು ಅಂತ ಹೇಳಿರ್ತಾರೆ. ಭೀಮಸೇನ ಹೇಳ್ತಾನೆ, ಅದು ಸಾಧ್ಯ ಇಲ್ಲ ಅಂತ ಹೇಳಿದರೆ, ನಹಿ ಯಾಚಂತಿ ರಾಜಾನಃ ಏಷ ಧರ್ಮ ಸನಾತನಃ, ಇದು ಒಂದು ಶುದ್ಧವಾದ ಧರ್ಮ, ಇದು ಒಂದು ಕ್ಷತ್ರಿಯ ಎಂದೂ ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ಅಂತ ಹೇಳಿದ್ದಾರೆ. ಎಂದೂ ಕ್ಷತ್ರಿಯ ರಾಜಧರ್ಮ ಅದು ಒಂದು, ರಾಜನ ಗತ್ತು ಅಂತಾರಲ್ಲ ಹಾಗೆ, ರಾಜನ ಗತ್ತು ಅಂದರೆ ಕೈ ಚಾಚಿದ್ರೆ ಸಣ್ಣವನಾದಲ್ಲ, ಕೊಡಲಿಕ್ಕೆ ತಯಾರೇ ಹೊರತು ಇಸ್ಕೊಳ್ಳಕ್ಕೆ ತಯಾರಿಲ್ಲ. ಇದು ವೀರರ ಒಂದು ಸಾಧಾರಣವಾದ ಗುಣ, ಹಾಗೆಲ್ಲ ನನ್ನ ಕೈ ಚಾಚೋದಿಲ್ಲ. ನಹಿ ಯಾಚಂತಿ ರಾಜಾನಃ ಏಷ ಧರ್ಮ ಸನಾತನಃ, ದಾನ ಕೊಟ್ಟರು ರಾಜರು ತಗೊಳ್ಳೋದಿಲ್ಲ, ಅವರು ದಾನ ಕೊಡ್ತಾರೆ ಹೊರತು ಅವರೆಂದು ದಾನ ಇಸ್ಕೊಳ್ಳೋದಿಲ್ಲ. ಕರ್ಣ ಮಾಡಿದ ತಪ್ಪು ಅದು, ಯಾವಾಗ ಅಂಗರಾಜ್ಯ ದುರ್ಯೋಧನ ದಾನ ಮಾಡಿಬಿಟ್ಟ ಕರ್ಣ ಇಸ್ಕೊಂಡೇ ಬಿಡ್ತಾನೆ. ಕರ್ಣನ ಒಂದು ಕ್ಷತ್ರಿಯತ್ವಕ್ಕೆ ಧಕ್ಕೆ ಇದು ಬಂತು, ಆದ್ದರಿಂದ ಕ್ಷತ್ರಿಯತ್ವ ಅವನಲ್ಲಿ ಇರಲಿಲ್ಲ, ಅದಕ್ಕೆ ಅಂತ ಬುದ್ಧಿ ಬಂತು ಅಂತ ಹೇಳುತ್ತಾರೆ. ಅವನು ಟಿವಿ ನೋಡಿದಾಗಲೇ ಅವನು ಯಾವುದಕ್ಕೆ ಸಂಬಂಧಪಟ್ಟರು ಅಂತ ಅರ್ಥ ಆಗಿಬಿಡುತ್ತಾಗಲೇ. ಕರ್ಣ ನೈತಿಕವಾಗಿ ಒಂದು ಯಾವುದೋ ವಿಚಾರ ತಲೆಯಲ್ಲಿ ಹಾಕ್ಕೊಂಡಿದ್ದರಿಂದ ದುರ್ಯೋಧನ ಆಮಿಷಕ್ಕೆ ಒಳಗಾಗಿ ರಾಜ್ಯ ಇಸ್ಕೊಂಡು ಬಿಡ್ತಾರೆ. ಈ ಆಮಿಷವನ್ನು ಭೀಮಸೇನಿಗೆ ಹಾಕ್ಲಿಕ್ಕೆ ಹೋದರೆ ಭೀಮಸೇನ ಒಪ್ಪೋದಿಲ್ಲ. ನಿಜವಾದ ಕ್ಷಾತ್ರ ತೇಜಸ್ಸು ಅಂದ್ರೆ ಅದೇನೆ, ನಹಿ ಅಚಂತಿ ರಾಜಾನಃ ಏಷ ಧರ್ಮಃ ಸನಾತನಃ. ಮನುಷ್ಯ ಬರೀ ಬದುಕೋ ದೊಡ್ಡದಲ್ಲ, ಧರ್ಮದಿಂದ ಬದುಕಬೇಕು. ಹೇಗೆ ಸಂಪಾದನೆ ಮಾಡೋ ದೊಡ್ಡದಲ್ಲ, ನ್ಯಾಯವಾದ ಸಂಪಾದನೆ ಆಗಬೇಕು. ಅದೇ ರೀತಿಯಲ್ಲಿ ತಮ್ಮ ತಮ್ಮ ಇತಿಮಿತಿಗಳೊಳಗೆ ಮನುಷ್ಯ ಧರ್ಮವನ್ನು ಪಾಲನೆ ಮಾಡೋದು ಒಂದೇ, ಈ ಹೊರಗಿನ ಅರ್ಥದಲ್ಲಿ ಕಾನೂನು ಪಾಲನೆ ಮಾಡೋದು ಒಂದೇ. ಅದು ಸರ್ಕಾರಕ್ಕೆ ಸಲ್ಲಿಸೋ ಗೌರವ ಅದು ಒಂದು. ಕಾನೂನು ಪಾಲನೆ ಮಾಡೋದು ಅಂದರೆ ಸರ್ಕಾರಕ್ಕೆ ಸಲ್ಲಿಸೋ ಗೌರವ, ಧರ್ಮಾಚರಣೆ ಮಾಡೋದು ಅಂದರೆ ದೇವರಿಗೆ ತೋರ್ತಕ್ಕಂಥ ಗೌರವ ಅದು ಒಂದು. ಧರ್ಮೇಣೇ ಚ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆಯೇ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ಆ ರೀತಿ ಮಾಡಿದಾಗ ದೇವರು ಪೂಜೆ ಸ್ವೀಕಾರ ಮಾಡ್ತಾನೆ ಹೊರತು ಇಲ್ಲ ಹೋದರೆ ಸ್ವೀಕಾರ ಮಾಡೋದಿಲ್ಲ ಅನ್ನೋದು ಶಾಸ್ತ್ರಗಳ ಸ್ಪಷ್ಟವಾದಂಥ ಆದೇಶ ಅದು. ಅವ್ರಿಗೆ ಅರ್ಥ ಆಗಲಿಲ್ಲ ಮಾತು, ಆಗ ಯುದ್ಧಕ್ಕೆ ಬಂದ್ರಂತೆಲ್ಲ ಕೂಡ. ನಾವೆಲ್ಲ ಎಂಥವ್ರು ಗೊತ್ತ, ಭೀಮಸೇನ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಸಿದ್ಧೋಹ ಮೀಶೋಹ ಮಿತಿ ಬ್ರುವಾಣಾನ್ ಅಂತ ಹೇಳಿದ್ದಾರೆ. ನಾವು ಎಷ್ಟು ಶಕ್ತಿ ಇದೆ ಗೊತ್ತೆ, ನಮಗೆಲ್ಲ ಶಿವನ ವರ ಇದೆ ಗೊತ್ತೇನೆ ನಮಗೆ, ನೀನಾಗಿ ಕೇಳಿದರೆ ಸರಿ ಇಲ್ಲವರು ಯುದ್ಧ ಮಾಡ್ತೇವೆ ಅಂತ ಬಂದೇ ಬಿಟ್ಟಿರುತ್ತೆ. ತಕ್ಷಣ ಭೀಮಸೇನ ಮೊದಲು ಮಾಡಿದ ಕೆಲಸ ಅವರ ಜೊತೆಗೆ ವಾಗ್ಯುದ್ಧವನ್ನು ಮಾಡಿದ ಅಂತ ಹೇಳಿದ್ದಾರೆ. ವಾಗ್ಯುದ್ಧ ಅಂದ್ರೆ ಒಂದೇ, ವಾದ ಅಂತ ಹೇಳಿದ್ರು ಒಂದೇ. ನಾವೆಲ್ಲ ಶಿವನ ಭಕ್ತರು, ಶಿವನಿಗೆ ಸಮನಾದ ದೇವರೇ ಇಲ್ಲ, ಶಿವನ ವರ ನಮಗಿದೆ, ನಾವು ಏನನ್ನೂ ಮಾಡಬಲ್ಲೇವಂತ ಬಂದಿರಂಥವ್ರು. ಈ ದುರಹಂಕಾರ ಇದ್ದವನು ಎಂದೂ ದೇವರ ಭಕ್ತರಾಗೋದಿಲ್ಲ. ಒಳ್ಳೆ ಸಾತ್ವಿಕನಾದವನು ಎಷ್ಟು ಮೇಲಿದ್ರು ಕೂಡ ದೇವರ ದಯೆ ಅಂತಾನೆ ಹೊರತು ನಾನು ಮಾಡಿದೆ ಅಂತ ಹೇಳೋದಿಲ್ಲ ಅವನು. ಅದು ವಿನಯ ಅದು ಒಂದು. ದೊಡ್ಡ ದೊಡ್ಡ ಸಾಧನೆ ಮಾಡಿದ ಇವತ್ತಿಗೂ ಕೂಡ ಅಷ್ಟೇನೆ, ಲೌಕಿಕರಲ್ಲೂ ಭಾರಿ ದೊಡ್ಡ ಸಾಧನೆ ಮಾಡಿದಾಗ ತಕ್ಷಣ ದೇವರ ದಯ ಅನ್ನೋ ಒಂದು ಅಭ್ಯಾಸ ಒಳ್ಳೆಯವನಿಗೆ ಬಂದುಬಿಡುತ್ತೆ. ತೀರ ಕೆಟ್ಟವನಿಗೆ ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರು ದೇವರನ್ನು ನಂಬಲಿಕ್ಕೆ ಆಗೋದಿಲ್ಲ, ಅತ್ಯುನ್ನತವಾದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆ ಮಾಡಿದವನು ದೈವಭಕ್ತನ ಯಾವುದೋ ಒಂದು ರೀತಿ ಹಂತದಲ್ಲಿದ್ದೇ ಇರ್ತಾನೆ. ಈ ಭೀಮಸೇನ ರೀತಿ ಹೇಗಿದೆ, ಆಯುಧಗಳ ರೀತಿ ಹೇಗಿದೆ, ಎಲ್ಲ ನುಗ್ಗಿ ಬಂದರಂತೆ. ತಕ್ಷಣ ಭೀಮಸೇನ ಕೊಟ್ಟ ಮೊದಲ ಉತ್ತರ ಅದು ಸರಿಯಲ್ಲ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ, ಸರ್ವೋತ್ತಮ ಶ್ರೀಹರಿಯೇ ಹೊರತು ಉಳಿದ ದೇವತೆಗಳಲ್ಲ ಅಂಥೇಳಿ ವಾದದಲ್ಲಿ ಸೋಲಿಸಿದರು ಅಂತ ಹೇಳಿದ್ದಾರೆ. ತೇತಸ್ಯ ವೀರ್ಯಂಚ ಬಲಂಚ ಜ್ಞಾತ್ವಾ ವಿದ್ಯಾಬಲಂ ಬಾಹುಬಲಂ ತಥೈವ. ಇದು ಮಹಾಭಾರತದ ಶ್ಲೋಕ. ಭೀಮಸೇನ ಅಸಾಧಾರಣವಾದ ಪಾಂಡಿತ್ಯವನ್ನು ನೋಡಿದರಂತೆ, ದೈಹಿಕ ಶಕ್ತಿಯನ್ನು ನೋಡ್ತಾ ಇದ್ದಾರೆ. ಅದೆಲ್ಲ ಕಂಡಾಗ ಅವರಿಗೆ ಉತ್ತರ ಕೊಡಲಿಕ್ಕಾಗಲೇ ಇಲ್ಲ, ನಿರುತ್ತರರಾಗ್ತಾರೆ. ಅದಕ್ಕೇನೆ ತೇತಸ್ಯ ವೀರ್ಯಂಚ ಬಲಂಚ ಜ್ಞಾತ್ವ ವಿದ್ಯಾಬಲಂ ಬಾಹುಬಲಂ ತಥೈವ. ಅಲ್ಲಿ ಹತ್ತಿ ಬಂದಿರಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು, ಅಷ್ಟೊಂದು ಹತ್ತಿ ಬಂದಿರಬೇಕಾದ್ರೆ ಅದೇ ಸಾಕು ಸಾಮರ್ಥ್ಯ ಎಷ್ಟಿದೆ ಅಂತೇಳಿ. ಇವತ್ತು ಎಮ್ ಎಸ್ ಸಿ ಫೈನಲ್ ಇದ್ದಾನೆ ಅಂದರೆ ಎಷ್ಟು ಕೋರ್ಸ್ ಪಾಸ್ ಆಗಿರ್ಬೇಕು ಈಗಾಗಲೇ ಅವರು. ನ್ಯಾಚುರಲಿ ಅವ್ರು ಇದಕ್ಕಿಂತ ಬಂದು ಅಂತ ಕೇಳಕ್ಕೆ ಬರೋದಿಲ್ಲ. ಕೆಲವು ಕೋರ್ಸ್ಗಳಿಗೆ ಬೇಕಾದ್ರೆ ಡೈರೆಕ್ಟ್ ಅಡ್ಮಿಷನ್, ಸೈನ್ಸ್ಗೆ ಆಗಲ್ಲ ಕೊಡಲಿಕ್ಕೆ ಬರೋದಿಲ್ಲ. 20 ವರ್ಷ ಆದರೆ ಸಾಕು, 25 ವರ್ಷ ಆದ ಸಾಕು, ಡೈರೆಕ್ಟ್ MBBS ಕೊಟ್ಬಿಡ್ತೀವಿ. 25 ವರ್ಷ ಆದರೆ ಇನ್ನೂ ಬಂದಿಲ್ಲ ಅದು. ಒಂದು ವರ್ಷದಲ್ಲಿ ಡಾಕ್ಟರ್ ಆಗೋದು ಕೊಟ್ಟರೆ ಒಂದು ವರ್ಷದಲ್ಲಿ ಜನರು ಸಾಯ್ತಾರೆ, ಅವ್ನು ಡಾಕ್ಟರ್ ಆಗ್ತಾರೆ, ಜನಗಳು ಸತ್ತು ಹೋಗ್ತಾರೆ ಅಷ್ಟೇ. ಕೆಲವು ಕೋರ್ಸ್ ಮನೆಯಲ್ಲಿ ಓದಿ ಮಾಡೋ ಕೋರ್ಸ್ಗಳಲ್ಲ ಕೆಲವೆಲ್ಲ ಕೂಡ. ಅವನ್ನೆಲ್ಲ ಗುರುಮುಖಿಯನ್ನು ಕಲಿಬೇಕೇ ಹೊರತು ಬೇರೆ ದಾರಿ ಇಲ್ಲ. ಇವತ್ತು ಭೀಮಸೇನ ಅಷ್ಟು ಹತ್ತು ಎತ್ತರ ಬಂದಿರಬೇಕಾದ್ರೆ ಆತನ ಸಾಮರ್ಥ್ಯ ಎಷ್ಟು ಅಂತ ಅರ್ಥ ಆಗಿದೆ. ವಾದದಲ್ಲಿ ಎಲ್ಲ ಸೋತು ಬಿಟ್ಟಿರುತ್ತೆ. ಅಲ್ಲೇ ಈ ಶ್ಲೋಕ ಬರುತ್ತೆ. ವಾತೆಯೇನ ಕುಂತ್ಯಾಂ ಬಲವಾಂಸ ಜಾತಃ ಶೂರಸ್ತಪಸ್ವಿ ದುಷತಾಮ್ನಿ ಹಂತ ಸತ್ಯೇ ಚ ಧರ್ಮೇ ಚ ರತಃ ಸ ದೈವ ಪರಾಕ್ರಮೇ ಶತ್ರುಭಿರ್ ಅಪ್ರಧೃಷ್ಯ. ಅನೇಕರಿಗೆ ಇದು ಲಘುವಾಯುಸ್ಥಿತಿಯ ಶ್ಲೋಕ ತಕ್ಷಣ ಅನ್ಕೊಂಡ್ಬಿಡ್ತಾರೆ. ಅಣುವಾಯುಸ್ಥಿತಿಯ ಶ್ಲೋಕ ಅಂತೇಳಿ, ಅದು ಅಣುವಾಯುಸ್ಥಿತಿಯ ಶ್ಲೋಕ ಅಲ್ಲ, ಅದು ಮಹಾಭಾರತದ ಶ್ಲೋಕ. ಅಲ್ಲಿ ಸಂಗ್ರಹ ಮಾಡಿ ಹಾಕಿದ್ದಾರೆ ಅಷ್ಟೇ. ಇವತ್ತು ಮೂಲದ ಎಲ್ಲ ಪ್ರತಿಗಳಲ್ಲೂ ಸಿಗುತ್ತದೆ. ಪೂನಾ ಭಂಡಾರಕರ ಸಂಸ್ಥೆಯ ಪ್ರತಿಯವರಿಗೂ ಹಿಡಿದು ಎಲ್ಲ ಪ್ರತಿಯಲ್ಲೂ ಶ್ಲೋಕ ಉಂಟು. ವಾತೇನ ಕುಂತ್ಯಾಂ ಬಲವಾನ್ ಸ ಜಾತಃ, ವಾಯುದೇವರಿಂದ ಕುಂತಿಯಲ್ಲಿ ಅವತರಿಸಿದ ಬಲವಾನ್ ಆತ. ಬಲವಾನ್ ಶಬ್ದಕ್ಕೆ ವಾಯು ಅಂತ ಮತ್ತೊಂದು ಬಲಿಷ್ಠ ಅಂತ ಅರ್ಥ. ಶೂರ ತಪಸ್ವಿ ದುಷತಾಂ ನಿಹಂತ, ತುಂಬ ಶೂರ ತಪಸ್ವಿ. ಇದು ಮುಖ್ಯ, ಭೀಮಸೇನ ಮಹಾ ತಪಸ್ವಿ. ತಪಸ್ಸು ಅಂದರೆ ಮೊದಲೇ ಹೇಳಿದೆ, ಎಲ್ಲ ವಿಧವಾದಂತಹ ಜ್ಞಾನದಿಂದ ಹಿಡಿದು ವ್ರತ ಉಪವಾಸಗಳವರೆಗೆ ಮಂತ್ರ ತಂತ್ರ ಪ್ರತಿಯೊಂದರಲ್ಲೂ ಕೂಡ ಭೀಮಸೇನ ಪೂರ್ಣ ಸಿದ್ಧಿ ಪಡೆದ ವ್ಯಕ್ತಿ. ಅದಕ್ಕೆ ತಪಸ್ವಿ ಅಂತ ಕರೆದಿದ್ದ. ಶೂರ ತಪಸ್ವಿ ದುಷತಾಂ ನಿಹಂತ, ದ್ವೇಷಿಗಳನ್ನು ಶತ್ರುಗಳನ್ನು ನಿಹಂತ, ಬರಿ ಹಂತ ಅಲ್ಲ ನಿಹಂತ, ಪೂರ್ಣ ನಿರ್ನಾಮ ಮಾಡತಕ್ಕಂಥ ಮಹಾಸಮರ್ಥ. ಹಿಂದೆ ಮಾಡಿ ಆಗಿದೆ, ಎಷ್ಟು ಬಕಾಸುರ ಹಿಡಿಂಬಾಸುರ ಎಲ್ಲರೂ ಹೋಗಿದ್ದಾರೆ ಈಗಾಗಲೇ, ಅಂಥ ಮಹಾಸಿದ್ಧ ಪುರುಷ. ಮತ್ತೆ ಹೇಳ್ತಾರೆ, ಸತ್ಯೇಚ ಧರ್ಮೇಚ ರತಃ ಸದೈವ, ಸತ್ಯಧರ್ಮಗಳಲ್ಲಿ ಎಂದೂ ಒಂದು ಸಾರಿಯೂ ತಪ್ಪಿದ ವ್ಯಕ್ತಿಯಲ್ಲ. ಸತ್ಯೇಚ ಧರ್ಮೇಚ ರತಃ ಸದೈವ, ಸದಾ ಸತ್ಯದಲ್ಲಿ ರಥ, ಸದಾ ಧರ್ಮದಲ್ಲಿ ರಥ. ಅನೇಕರು ಸತ್ಯಧರ್ಮ ಮಾಡ್ತಾರೆ ಅಂದರೆ ವೀಕ್ ಇರ್ತಾರೆ ಅಂತ ಅರ್ಥ. ಎಷ್ಟೋ ಜನಗಳಿಗೆ ಕೆಲವರು ಮಾಡಿ ಬೇಕಾಗ್ತಾರೆ, ಕೆಲವರು ವೀಕ್ ಇದ್ದು ಮಾಡ್ಲಿಕ್ಕೆ ಹೋಗ್ತಾರೆ, ಫಿಲಪ್ತಿ ಗ್ಯಾಪ್ ಮಾಡ್ತಾರೆ. ತುಂಬ ಸಮರ್ಥನಾಗಿದ್ದವ್ರು ಎಷ್ಟೋ, ನಮಗೇನಾಗಿದ್ದಾರೆ ದೇವ್ರ ಪೂಜೆ ಮಾಡಲಿಕ್ಕೆ ಅಂತ ಕೆಲವು ಜನ ಸಿಗ್ತಾರೆ. ನಮಗೇನು ಪ್ರಾಬ್ಲಮ್ಸ್ ಬಂದಿಲ್ಲ, ದೇವ್ರನ್ನ ಕಿಡಿಬೇಕು, ದೇವ್ರು ಏನೋ ಸಂಕಟ ಬಂದ ತಾನೆ ವೆಂಕಟರಮಣ ಅನ್ನಬೇಕು ಅಂತ ಕೆಲವರು ವಾದ. ನಮಗೇನು ತೊಂದರೆ ಇಲ್ಲ ಮನೆಯಲ್ಲಿ, ಮತ್ತೆ ಯಾಕೆ ದೇವರು, ದೇವ್ರ ದಯೆಯಿಂದ ಚೆನ್ನಾಗಿದ್ದೇವೆ ಅಂತ ಎಚ್ಚರ ಇಲ್ಲ ಅವರಿಗೆ. ದೇವ್ರು ಬೇಕಾಗಿಲ್ಲ, ನೀವೆಲ್ಲ ವೀಕ್ ಇದ್ದೀರಿ ದೇವ್ರು ಹಿಡ್ಕೊಳ್ಳಿ ಅನ್ನೋ ಜನ ಇರ್ತಾರೆ. ಆದರೆ ಭೀಮ ದೈತ್ಯರಿಗೆಲ್ಲ ಅದೇ ಸೈಕಾಲಜಿ ಇರೋದು ಅವರಿಗೆ. ನಮಗೆ ಯಾಕೆ ದೇವರು, ನಾವೇ ದೇವರು ಅಂತ ಅವ್ರ ವಾದ. ಇಷ್ಟು ಶಕ್ತಿ ನಮಗಿದೆ, ನಮಗೆ ನಾವ್ಯಾಕೆ ದೇವ್ರನ್ನ ಒಪ್ಪಬೇಕು, ನಾವೇ ದೇವರು ಅಂತ ಯಾಕೆ ಕರ್ಕೊಳ್ಬಾರ್ದು. ಇಂಥ ಒಂದು ಹುಂಬತನ ಅವರದ್ದು. ನಿಜವಾದ ಒಬ್ಬ ಒಳ್ಳೆಯ ವ್ಯಕ್ತಿ ಆದರೆ ಹೇಗಿರ್ತಾನೆ ಎಂಬುದು ಭೀಮನಲ್ಲಿ ಕಾಣಬೇಕು. ಅಂಥ ಶೂರ, ಯಾರನ್ನೂ ಸದ್ಯ ಬಡಿಯಬಲ್ಲ ಧೀರ, ಆದರೆ ದೇವರ ಪರಮಭಕ್ತ. ಇದು ಭೀಮನ ವೈಶಿಷ್ಟ್ಯ. ಹನುಮಂತನಾಗಿದ್ದಾಗಲೂ ಹಾಗೇನೆ, ರಾವಣನ ಮುಂದೆ ನಿಂತುಕೊಂಡು, ಎಲ್ಲೋ ರಾವಣ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ. ಈ ರಾಕ್ಷಸರ ಮುಂದೆ ಈ ಮಾತಾಡ್ತಾನೆ, ಆ ರಾಕ್ಷಸೇಶ್ವರರ ಮುಂದೆ ಆ ಮಾತಾಡ್ತಾನೆ. ನಾನು ರಾಮನ ದಾಸ, ದೇವರ ಭಕ್ತ. ಆ ನಿನ್ನಂಥ ಜನಗಳಿಗೆ ಮಾತ್ರ ನ ರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಫಲಂ ಭವೇತ್. ನಿನ್ನಂಥ ಸಾವಿರ ಸಾವಿರ ರಾವಣರು ಬಂದರು ನನ್ನ ಮುಂದೆ ಏನೂ ಅಲ್ಲ. ಇದು ಹನುಮಂತ ಆಡಿದ ಮಾತು. ಇಲ್ಲಿ ಭೀಮಸೇನ ಆಡೋ ಮಾತು ಇದೆ. ಯಾಕೆ ಪ್ರಾಕ್ಟಿಕಲಿ ಲಕ್ಷಾಂತರ ಜನ ಇದ್ದಾರೆ ಈಗಾಗಲೇ ಇಲ್ಲಿ, ಅವರೆಲ್ಲರ ಮುಂದೆ ಹೇಳ್ತಾನೆ. ಇವತ್ತು ನೀವು ಬಂದರೆ ಸರಿ, ಇಲ್ಲದವರೆ ಹೋದರೆ ಸರಿ, ಇಲ್ಲದವರೆ ಬಿಟ್ಟು ನಿಮಗೆ ಹಾಕೆ ಹತ್ತೆ. ಸತ್ಯೇಚ ಧರ್ಮೇಚ ರಥಃ ಸದೈವ. ಎಂದೋ ಒಮ್ಮೆ ಸತ್ಯ ಹೇಳೋದು ದೊಡ್ಡದಲ್ಲ, ಎಂದೋ ಒಮ್ಮೆ ಧರ್ಮ ಹೇಳೋದು ತಪ್ಪು ದೊಡ್ಡದಲ್ಲ. ಸದೈವ ಯಾವಾಗಲೂ ಸತ್ಯವನ್ನೇ ಹೇಳತಕ್ಕಂಥ ದೀಕ್ಷೆ, ಯಾವಾಗಲೂ ಧರ್ಮವನ್ನೇ ಆಚರಣೆ ಮಾಡತಕ್ಕಂಥ ದೀಕ್ಷೆ ಭೀಮಸೇನದು. ಮುಂದೆ ಬಂದಾಗ ಗೊತ್ತಾಗುತ್ತೆ. ಧರ್ಮರಾಜನು ಧರ್ಮ ತಪ್ಪಿದ ಪ್ರಸಂಗ ಉಂಟು, ಅರ್ಜುನನು ತಪ್ಪಿದ ಉಂಟು. ಕೆಲವೊಮ್ಮೆ ಗೆದ್ದಿದ್ದಾನೆ, ಕೆಲವೊಮ್ಮೆ ಸೋತಿದ್ದಾರೆ. ಎಲ್ಲರೂ ಸೆಂಚುರಿ ಪ್ರತಿಸರಿ ಸೆಂಚುರಿ ಹೊಡೆಯೋ ನಿಲ್ವಲ್ಲ ಆಟಗಾರ ಆ ಥರ. ಆದರೆ ಭೀಮಸೇನ ಮಾತ್ರ ಸೋಲೇ ಇಲ್ಲ, ಪ್ರತಿ ಹಂತದಲ್ಲೂ ಕೂಡ ಅಸಾಧಾರಣವಾದ ಗೆಲುವು. ಅಂಥ ಭೀಮಸೇನ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾನೆ, ಇಷ್ಟೆಲ್ಲ ಆಗಿದೆ, ವಾದದಲ್ಲಿ ಉತ್ತರ ಕೊಟ್ಟಿದ್ದೇನೆ, ಈಗಾದರೂ ಸುಮ್ಮನೆ ಇದ್ರೂ ಸರಿ, ಇಲ್ಲದೆ ಹೋದರೆ ನಾನಿನ್ನ ದಂಡ ಪ್ರಯೋಗ ಮಾಡಬೇಕಾಗತ್ತೆ ಅಂದರೆ ಅವರಿಗೆ ಅರ್ಥ ಆಗೋದಿಲ್ಲ, ಎಲ್ಲ ನುಗ್ಗಿದರಂತೆ. ಆ ಭೀಮಸೇನ ಅಷ್ಟು ಜನಗಳನ್ನು ಕೂಡ ನಿರಾಜಾಲವಾಗಿ ಕೊಲ್ತಾನೆ. ಇದು ಭಾರಿ ವಿಶೇಷ. ಭೀಮಸೇನ ಮುಂದೆ ನಿಂತು ಗೆದ್ದ ವ್ಯಕ್ತಿ ಅಲ್ಲ, ಗೆಲುವಿನ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಅಪ್ರತಿಮ ಶೂರ. ಲಕ್ಷ ಜನಗಳನ್ನು ಒಬ್ಬನೇ ಕೊಲ್ತಾನೆ. ಈ ಸಿನಿಮಾ ನಾಡಲ್ಲಿ 20-30 ಜನ ಹೊಡೆದಾಕ ಕತೆ ನೋಡಿರುತ್ತೇವೆ, ಅದೆಲ್ಲ ಇದರಲ್ಲಿ ಅಷ್ಟೇನೆ. ವಸ್ತುಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅವರಿಗೆಲ್ಲ ಕೂಡ. ಒಂದು ಮಾತು ಹೇಳುತ್ತಾರೆ, ಒಬ್ಬನೇ ಒಬ್ಬ ವ್ಯಕ್ತಿ 10,000 ಜನಗಳನ್ನು ತಾನ ರಥದಲ್ಲಿ ಕೂತು 10,000 ಜನಗಳನ್ನು ಗೆಲ್ತಕ್ಕಂಥ ಮಹಾವೀರನನ್ನು ಮಹಾರಥ ಅಂತ ಕರೀತಾರೆ. ಏಕೋದಶಸಹಸ್ರಾಣಾಂ ಯೋಧಯೇದ್ಯಸ್ತು ಧನ್ವೀನಾಂ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ ಅಂತ ಮಹಾಭಾರತದ ಮಾತು. 10,000 ಜನಗಳನ್ನು ಒಬ್ಬನೇ ಗೆಲ್ಲೋನು, ಆದರೆ ಭೀಮಸೇನ ಗೆದ್ದಿದ್ದೆಷ್ಟೋ, ಲಕ್ಷಗಟ್ಟಲೆ ಜನಗಳನ್ನು ಒಬ್ಬನೇ ಗೆಲ್ಲೋದು. ಆಗ ಎಲ್ಲರೂ ಸತ್ತು ಬಿದ್ದರಂತೆ, 4-5 ಜನ ಉಳ್ಕೊಳ್ತಾರೆ. ಅವರೆಲ್ಲ ರಾಕ್ಷಸರು, ಆದ್ದರಿಂದ ಯಾತಕ್ಕೊಂದಿರಿ ಅಂತ ಕೇಳಾಗಿಲ್ಲ.